ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಕೇಳೋಣ.
ಬರ್ತಾನಣ್ಣ ನನ್ನೇಸು ದೂತ ಸೈನ್ಯದೊಡನೆ, ಮಾಡ್ತಾನಣ್ಣ ನನ್ನೇಸು ನೂತನ ರಾಜ್ಯವನು, ಬರ್ತಾನಣ್ಣ ನನ್ನೇಸು ದೂತ ಸೈನ್ಯದೊಡನೆ, ಮಾಡ್ತಾನಣ್ಣ ನನ್ನೇಸು ನೂತನ ರಾಜ್ಯವನು. ಹೊಸನ್ನ 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 ಯೇಸನ್ನ ಯೇಸನ್ನ ಯೇಸನ್ನ, ಹೊಸನ್ನ 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 ಯೇಸನ್ನ ಯೇಸನ್ನ ಯೇಸನ್ನ. ಓ ಕೆರೆಯೇ ಗತಿಯಣ್ಣ, ಹೊಸದಾಗಿ ನೀನು ಹುಟ್ಟದಿದ್ದರೆ ಬೆಂಕಿಯ ಕೆರೆಯೇ ಗತಿಯಣ್ಣ, ಹೊಸ ರಾಜ್ಯದಲ್ಲಿ ನಿನಗೆ ಎಂದೂ ಸ್ಥಳವಿಲ್ಲಣ್ಣ, ಹೊಸ ರಾಜ್ಯದಲ್ಲಿ ನಿನಗೆ ಎಂದೂ ಸ್ಥಳವಿಲ್ಲಣ್ಣ. ಆ ದೇವರ ನಂಬಿ ಪಡೆದುಕೋ ಕೃಪೆಯನ್ನ, ಆ ದೇವರ ನಂಬಿ ಪಡೆದುಕೋ ಕೃಪೆಯನ್ನ. ಬರ್ತಾನಣ್ಣ ನನ್ನೇಸು ದೂತ ಸೈನ್ಯದೊಡನೆ, ಮಾಡ್ತಾನಣ್ಣ ನನ್ನೇಸು ನೂತನ ರಾಜ್ಯವನು, ಬರ್ತಾನಣ್ಣ ನನ್ನೇಸು ದೂತ ಸೈನ್ಯದೊಡನೆ, ಮಾಡ್ತಾನಣ್ಣ ನನ್ನೇಸು ನೂತನ ರಾಜ್ಯವನು.
ದೇವರ ವಾಕ್ಯವನ್ನು ಕೇಳುವ ಸಮಯ.
ಕ್ರೈಸ್ತರ ಮಾರ್ಗದರ್ಶಕ ಗ್ರಂಥ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರತಿಯೊಂದು ಧರ್ಮವೂ ಸಹ ತನ್ನದೇ ಆದಂತಹ ಗ್ರಂಥವನ್ನು ಹೊಂದಿದೆ. ಅದೇ ರೀತಿಯಾಗಿ ಕ್ರೈಸ್ತರಿಗೂ ಸಹ ದೇವರು ಒಂದು ಗ್ರಂಥವನ್ನು ಕೊಟ್ಟಿದ್ದಾನೆ. ಆ ಗ್ರಂಥ ಪರಿಶುದ್ಧ ಸತ್ಯವೇದ. ಈ ಪರಿಶುದ್ಧ ಸತ್ಯವೇದ ನಮಗೆ ಯಾವ ರೀತಿಯಲ್ಲಿ ಉಪಯೋಗವಾಗಿದೆ, ಇದನ್ನು ದೇವರು ಹೇಗೆ ಬರೆಸಿದ್ದಾನೆ, ಇದು ಎಲ್ಲ ಧರ್ಮಗಳಿಗಿಂತ ಬಹಳ ಶ್ರೇಷ್ಠವಾದಂತಹ ಒಂದು ಪುಸ್ತಕ ಯಾಕೆ ಅನ್ನುವಂತಹ ಒಂದು ವಿಚಾರವನ್ನು ಈ ದಿನದಲ್ಲಿ ನಾವು ಕಲಿಯುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದ ತಂದೆಯೇ, ಸ್ವಾಮಿ, ನಿನ್ನ ಕೃಪೆಯಿಂದ, ನಿನ್ನ ವರದಾನದಿಂದ, ನಿನ್ನ ಒಂದು ಪರಿಶುದ್ಧ ಗ್ರಂಥದ ವಿಚಾರವಾಗಿ ನಾವು ಧ್ಯಾನಿಸಲು ಹೋಗ್ತಕ್ಕಂಥವರಾಗಿದ್ದೇವೆ. ಸ್ವಾಮಿ, ಕೇಳುವಂತಹ ನಿನ್ನ ಮಕ್ಕಳ ಹೃದಯದಲ್ಲಿ ಮಾತನಾಡು. ಈ ಲೋಕದಲ್ಲಿ ಅನೇಕ ಜನರು ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಆ ಎಲ್ಲ ಗ್ರಂಥಗಳಿಗಿಂತ ಈ ಸತ್ಯವೇದ ಯಾವ ರೀತಿಯಲ್ಲಿ ವಿಭಿನ್ನವಾಗಿದೆ, ಯಾವ ರೀತಿಯಲ್ಲಿ ವಿಶೇಷವಾಗಿದೆ ಅನ್ನುವಂಥದ್ದನ್ನು ಇವತ್ತಿನ ದಿನದಲ್ಲಿ ಕೇಳುವಂತಹ ನಿನ್ನ ಮಕ್ಕಳು ಅರ್ಥ ಮಾಡಿಕೊಂಡು, ಹೌದು, ಇದು ನಿಜವಾಗಿಯೂ ಸಹ ದೇವರಿಂದ ಬರೆಸಲ್ಪಟ್ಟಿರತಕ್ಕಂಥ ಗ್ರಂಥ, ಇದರಲ್ಲಿರತಕ್ಕಂಥ ವಾಕ್ಯಗಳು ಸತ್ಯವಾಕ್ಯಗಳಾಗಿವೆ ಅನ್ನುವುದನ್ನು ಅರಿತುಕೊಂಡು ಅದನ್ನು ಓದಿ ಆತ್ಮಿಕ ಲಾಭಗಳನ್ನು ಹೊಂದಿಕೊಂಡು ತಮ್ಮನ್ನು ತಾವು ಬದಲಾಯಿಸಿಕೊಂಡು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗುವಂತಹ ಮಕ್ಕಳಾಗುವ ಹಾಗೆ ನೀನೇ ಪ್ರೇರೇಪಿಸು, ಆತ್ಮನ ಮೂಲಕವಾಗಿ ಮಾತನಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರೈಸ್ತರ ಮಾರ್ಗದರ್ಶಕ ಗ್ರಂಥ ಅದು ಸತ್ಯವೇದ. ಈ ಸತ್ಯವೇದವನ್ನು ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಂತಹ ಸಂದರ್ಭದಲ್ಲಿ ಯಾವ ಯಾವ ಹೆಸರುಗಳಿಂದ ಈ ಸತ್ಯವೇದವನ್ನು ಕರೆಯಲಾಗಿದೆ ಎಂಬುದಾಗಿ ನಾವು ನೋಡುವುದಾದರೆ, ಸತ್ಯವೇದವು ಎಂಬುದಾಗಿ ಅದು ಎಲ್ಲರೂ ಸಹ ಕರೆಯುವಂತಹ ಒಂದು ಸಾಮಾನ್ಯ ಭಾಷೆಯಾಗಿದೆ. ಆದರೆ ಯೋಹಾನನು ಬರೆದ ಸುವಾರ್ತೆ 5:39 ಓದಬೇಕಾದರೆ ಯೇಸು ಸ್ವಾಮಿ ಈ ಒಂದು ಸತ್ಯವೇದವನ್ನು ಶಾಸ್ತ್ರಗಳು ಎಂಬುದಾಗಿ ಕರೆಯುವವನಾಗಿದ್ದಾನೆ, ಇನ್ನೊಂದು ಭಾಷೆಯಲ್ಲಿ ಬರಹಗಳು ಎಂಬುದಾಗಿ ಕರೆಯುವಂತೆವನಾಗಿದ್ದಾನೆ. ಇನ್ನೂ ಸಹ ಇಬ್ರಿಯದವರಿಗೆ ಬರೆದ ಪತ್ರಿಕೆ 4:12 ಓದುವುದಾದರೆ ಇದರಲ್ಲಿ ದೇವರ ವಾಕ್ಯ ಬಹಳ ಸುಂದರವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅದೇನೆಂದರೆ ಸತ್ಯವೇದವನ್ನು ದೇವರ ವಾಕ್ಯವು ಸಜೀವವಾದದ್ದು ಎಂಬುದಾಗಿ ಪೌಲನು ಬರೀತಕ್ಕಂಥವನಾಗಿದ್ದಾನೆ. ಅಂದರೆ ಪ್ರಿಯ ಕೇಳುಗರೆ, ಸತ್ಯವೇದವನ್ನು ಶಾಸ್ತ್ರಗಳು, ಬರಹಗಳು, ದೇವರ ವಾಕ್ಯ ಈ ರೀತಿಯಾಗಿ ಸತ್ಯವೇದದಲ್ಲಿ ಕರೆದಿರತಕ್ಕಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಈ ಒಂದು ಸತ್ಯವೇದವನ್ನು ಹೆಚ್ಚು ಕಡಿಮೆ 40 ಜನರು ದೇವ ಪ್ರೇರಣೆಯಿಂದ ಬರೆದಿದ್ದಾರೆ. ಇದರಲ್ಲಿ ಒಟ್ಟು 66 ಪುಸ್ತಕಗಳು ಇರುವುದನ್ನು ನಾವು ನೋಡಬಹುದಾಗಿದೆ. ಈ ಸಂಪೂರ್ಣ ಪುಸ್ತಕವನ್ನು ಸರಿಯಾದ ರೀತಿಯಲ್ಲಿ ಬರೆದು ಮುಗಿಸಲು ಹೆಚ್ಚು ಕಡಿಮೆ 1500 ವರ್ಷಗಳ ಕಾಲ ಹಿಡಿಯಿತು ಎಂಬುದಾಗಿ ಅನೇಕ ಸತ್ಯವೇದ ತಜ್ಞರು ಹೇಳುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಈ ಒಂದು ಸತ್ಯವೇದವನ್ನು ಹಾದಿಯಲ್ಲಿ ಪಪೈರಸ್ ಅಂತಕ್ಕಂತಹ ಒಂದು ವಸ್ತುವನ್ನು ಉಪಯೋಗಿಸಿ ಆಗಿನ ಕಾಲದಲ್ಲಿ ಅದನ್ನು ಬರೀತಕ್ಕಂಥವರಾಗಿದ್ದರು. ಈ ಒಂದು ಪುಸ್ತಕ ಒಂದು ಚಿಕ್ಕ ಪುಸ್ತಕದ ಒಂದು ರೀತಿಯಲ್ಲಿ ಇರತಕ್ಕಂಥದ್ದಾಗಿದೆ. ಇದರ ಅರ್ಥವೇ ಬಿಬ್ಲಿಕಾ ಅಂತಂದರೆ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಅದು ಒಂದು ಪುಸ್ತಕ ಎಂಬುದಾಗಿ ಕರೆಯುವಂಥವರಾಗಿದ್ದಾರೆ. ಪ್ರಿಯ ಕೇಳುಗರೆ, ನಾವು ಗಮನಿಸಬೇಕಾದಂತಹ ಅತ್ಯಂತ ಮುಖ್ಯವಾದಂತಹ ವಿಚಾರವೇನೆಂದರೆ, ಈ 66 ಪುಸ್ತಕಗಳು ಕೇವಲ ಯಾವುದೋ ಒಂದು ಕಟ್ಟುಕತೆಯಾಗಿರಬಹುದು ಅಥವಾ ಯಾವುದೋ ಒಬ್ಬ ಮನುಷ್ಯನ ಕಥೆಯಾಗಿರಬಹುದು ಎಂಬುದಾಗಿ ಅನೇಕರು ಬಯಸ್ತಕ್ಕಂಥವರಾಗಿದ್ದಾರೆ. ಆದರೆ ಹಾಗಿಲ್ಲ ಪ್ರಿಯ ಕೇಳುಗರೆ, ಇದು ನಿಜವಾಗಿಯೂ ಸಹ ದೇವರಿಂದ ಬರೆಸಲ್ಪಟ್ಟಂತಹ ಒಂದು ಗ್ರಂಥವಾಗಿದೆ. ಯಾಕೆಂದರೆ ದೇವರ ವಾಕ್ಯದಲ್ಲಿ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. 2 ತಿಮೋತಿ 3:16 ಓದುವುದಾದರೆ ಅಲ್ಲಿ ಬಹಳ ಸ್ಪಷ್ಟವಾಗಿ ಈ ಒಂದು ಸತ್ಯವೇದವನ್ನು ದೈವ ಪ್ರೇರಿತವಾಗಿ ಮನುಷ್ಯನಿಗೆ ನೀಡಲಾಯಿತು ಎಂಬುದಾಗಿ ಬರೀತಕ್ಕಂಥದ್ದಾಗಿದೆ. ಅಷ್ಟು ಮಾತ್ರ ಇಲ್ಲೇ, ದೈವ ಪ್ರೇರಿತರಾದಂತಹ ವ್ಯಕ್ತಿಗಳು ಯಾವ ರೀತಿಯಲ್ಲಿ ಬರೆದರು, ಹಳೆ ಒಡಂಬಡಿಕೆಯಲ್ಲಿ ಅನೇಕ ಪ್ರವಾದಿಗಳು ವಿಚಾರಗಳನ್ನು ಬರೆದಿದ್ದಾರೆ, ಅವರು ಬೋಧಿಸಿದ್ದಾರೆ, ಅವರನ್ನು ಆ ರೀತಿಯಾಗಿ ಮಾತನಾಡಲು ಅಥವಾ ಬರೆಯಲು ಪ್ರೇರೇಪಿಸಿದಂತಹ ಒಂದು ವಿಚಾರ ಏನೆಂಬುದಾಗಿ ನಾವು ನೋಡುವುದಾದರೆ, ಪ್ರಿಯ ಕೇಳುಗರೆ, 2 ಪೇತ್ರ 1:21 ಓದುವುದಾದರೆ ಅದರಲ್ಲಿ ಬಹಳ ಚೆನ್ನಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಯಾಕೆಂದರೆ ಯಾವ ಪ್ರವಾದನೆಯು ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ, ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಒಂದಿದ್ದನ್ನೇ ಮಾತನಾಡಿದರು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಹಳೆಯ ಒಡಂಬಡಿಕೆಯಲ್ಲಿ ಅನೇಕ ಪ್ರವಾದನೆಗಳು ತಿಳಿಸಲ್ಪಟ್ಟಿವೆ. ಉದಾಹರಣೆಗೆ ದಾನಿಯೇಲನ ಪುಸ್ತಕ 2ನೇ ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ರೆ ಈ ಲೋಕದಲ್ಲಿ ಯಾವ ಯಾವ ರಾಜ್ಯಗಳು ಆಡಳಿತ ಮಾಡತಕ್ಕಂಥದ್ದಾಗಿದೆ, ನಂತರ ಈ ಲೋಕಕ್ಕೆ ಕ್ರಿಸ್ತನ ರಾಜ್ಯ ಯಾವ ರೀತಿಯಲ್ಲಿ ಬರತಕ್ಕಂಥದ್ದಾಗಿದೆ, ಅದು ಶಾಶ್ವತವಾದಂತಹ ರಾಜ್ಯ ಅನ್ನುವಂತಹ ಒಂದು ವಿಚಾರವನ್ನ ಪ್ರವಾದನೆ ಮೂಲಕವಾಗಿ ತಿಳಿಸಿದ ಹಾಗೆಯೇ ನೆರವೇರತಕ್ಕಂಥದ್ದನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇದು ದಾನಿಯೇಲನ ಪ್ರವಾದಿಗೆ ದೇವರು ನೀಡಿದಂತಹ ಒಂದು ವಿಚಾರ. ಅಂದರೆ ಆತನು ಏನೋ ಒಂದು ಸ್ವಂತ ಸ್ಥಿತಿಯಿಂದ ಆ ಒಂದು ಪ್ರವಾದನೆಯನ್ನು ತಿಳಿಸಿಲ್ಲ, ಆದರೆ ಪರಿಶುದ್ಧ ಪ್ರೇರಿತನಾಗಿ ಆತನು ಆತ್ಮನ ಮೂಲಕವಾಗಿ ನುಡಿದಿದ್ದಾನೆ. ಆತ್ಮನ ಮೂಲಕವಾಗಿ ನುಡಿದಂತಹ ಘಟನೆಗಳು ಈ ಲೋಕದಲ್ಲಿ ನೆರವೇರತಕ್ಕಂಥದ್ದಾಗಿದೆ. ಹಾಗಾಗಿ ಏನೋ ಅವನ ಸ್ವಂತ ವಿಚಾರವಲ್ಲ, ಅದು ದೇವರಿಂದ ತಿಳಿಸಲ್ಪಟ್ಟಂತಹ ವಾಕ್ಯ. ಈ ಲೋಕದಲ್ಲಿ ಅನೇಕರು ಈಗಾಗ್ತಕ್ಕಂಥದ್ದಾಗಿದೆ ಹಾಗಾಗ್ತಕ್ಕಂಥದ್ದಾಗಿದೆ ಎಂಬುದಾಗಿ ಪ್ರವಾದನೆ ನುಡಿತಕ್ಕಂಥರಾಗಿದ್ದಾರೆ. ಆದರೆ ಅದು ಅನೇಕ ಸಂದರ್ಭದಲ್ಲಿ ನೆರವೇರಬಹುದು ಅಥವಾ ನೆರವೇರದೇ ಇರಲೂಬಹುದು. ಆದರೆ ದೇವರ ವಾಕ್ಯದಲ್ಲಿ ಹೇಳಿದಾಗೆ ನೆರವೇರತಕ್ಕಂಥದ್ದಾಗಿದೆ. ಹಾಗಾಗಿ ಯಾವ ಪ್ರವಾದನೆಯೂ ಸಹ ಅವರು ತಿಳಿಸಿರ್ತಕ್ಕಂಥದ್ದು ಕೇವಲ ಮನುಷ್ಯರಿಂದ ಬಂದಂತಹ ವಾಕ್ಯಗಳಲ್ಲ, ಅದು ದೇವರ ಪವಿತ್ರಾತ್ಮನ ಮೂಲಕವಾಗಿ ಬಂದಂತಹ ವಾಕ್ಯಗಳಾಗಿದೆ. ಅದಕ್ಕೋಸ್ಕರವೇ ಅಪೊಸ್ತಲರ ಕೃತ್ಯಗಳು 1:16 ಓದುವುದಾದರೆ ಅಲ್ಲಿ ಪೇತ್ರನು ತಾನು ಹೇಳುವಂತಹ ಮಾತನ್ನು ನಾವು ಗಮನಿಸುವುದಾದರೆ, ನಿಜವಾಗಲೂ ಸಹ ಪರಿಶುದ್ಧಾತ್ಮನು ಈ ಸತ್ಯವೇದದ ಕರ್ತೃ ಆಗಿದ್ದು ಆತನು ತಾನು ಆಯ್ದುಕೊಂಡಂತಹ ದೇವ ಜನರ ಮೇಲೆ ತನ್ನ ಪ್ರಭಾವವನ್ನು ಬೀರುವುದರ ಮೂಲಕವಾಗಿ ಈ ಒಂದು ವಾಕ್ಯಗಳನ್ನು ಬರೆಸಿಟ್ಟಿದ್ದಾನೆ. ಅದರಲ್ಲಿ ಹೀಗೆ ತಿಳಿಸ್ತಕ್ಕಂಥವನಾಗಿದ್ದಾನೆ, ಸಹೋದರರೇ, ಯೇಸುವನ್ನು ಹಿಡಿದುಕೊಂಡವರಿಗೆ ದಾರಿ ತೋರಿಸಿದ ಯೂದನ ವಿಷಯವಾಗಿ ಪವಿತ್ರಾತ್ಮನು ದಾವಿದನ ಬಾಯಿಯಿಂದ ಮೊದಲೇ ಹೇಳಿಸಿದ ಶಾಸ್ತ್ರವಚನವು ನೆರವೇರಿದವು ಅದು ಅವಶ್ಯಕವಾಗಿತ್ತು ಎಂಬುದಾಗಿ ತಿಳಿಸ್ತಕ್ಕಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ನಾವು ಇಲ್ಲಿ ಗಮನಿಸತಕ್ಕಂತಹ ಒಂದು ವಾಕ್ಯವೇನೆಂದರೆ, ಯೇಸು ಸ್ವಾಮಿಯನ್ನ ಯೂದಾಸ್ ಇಸ್ಕಾರಿಯಾತನು ಹಿಡಿದುಕೊಡ್ತಕ್ಕಂಥವನಾಗಿದ್ದಾನೆ, 30 ಬೆಳ್ಳಿ ನಾಣ್ಯಗೆ ಹಿಡಿದುಕೊಡ್ತಕ್ಕಂಥವನಾಗಿದ್ದಾನೆ, ದ್ರೋಹ ಬಗಿತಕ್ಕಂಥವನಾಗಿದ್ದಾನೆ ಎಂಬುದಾಗಿ ಕೀರ್ತನೆಗಾರನು ತಿಳಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಕೀರ್ತನೆ ಮಾತ್ರ ಅಲ್ಲ, ಇನ್ನೂ ಅನೇಕ ಕಡೆಗಳಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಕ್ರಿಸ್ತನನ್ನ ಯೂದಾಸ್ ಇಸ್ಕಾರಿಯಾತನು ಹಿಡಿದುಕೊಡ್ತಕ್ಕಂಥವನಾಗಿದ್ದಾನೆ, ದ್ರೋಹ ಬಗಿತಕ್ಕಂಥವನಾಗಿದ್ದಾನೆ ಅನ್ನುವಂತಹ ವಿಚಾರವನ್ನು ಪ್ರವಾದಿಗಳು ಆತ್ಮನ ಮೂಲಕವಾಗಿ ಪ್ರೇರಣೆ ಹೊಂದಿ ತಿಳಿಸಿದಾಗೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ಕಾರ್ಯ ಅಕ್ಷರಸವಾಗಿ ನೆರವೇರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಹಾಗಾಗಿ ಪ್ರಿಯ ಕೇಳುಗರೆ, ದೇವರ ವಾಕ್ಯ ಕೇವಲ ಮನುಷ್ಯರಿಂದ ಬಂದಂತಹ ವಾಕ್ಯಗಳಲ್ಲ, ಅದು ಪರಿಶುದ್ಧಾತ್ಮ ಪ್ರೇರಿತರಾಗಿ ಆತ್ಮನು ತಿಳಿಸಿದಂತಹ ವಾಕ್ಯಗಳನ್ನು ಅವರು ನುಡಿದಿದ್ದಾರೆ ಎಂಬುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇನ್ನು ಯಾವ ಉದ್ದೇಶಕ್ಕೋಸ್ಕರ ದೇವರು ಈ ಒಂದು ಸತ್ಯವೇದವನ್ನು ನಮಗೆ ನೀಡಿದ್ದಾನೆ? ಈ ಸತ್ಯವೇದವನ್ನು ದೇವರು ಮನುಷ್ಯರಿಗೆ ನೀಡಿರತಕ್ಕಂತಹ ಒಂದು ಉದ್ದೇಶವೇನೆಂದರೆ, ನಮ್ಮನ್ನು ನಾವು ಬದಲಾಯಿಸಿಕೊಳ್ಳುವುದಕ್ಕೋಸ್ಕರ. ಆಂಗ್ಲ ಭಾಷೆಯಲ್ಲಿ ಟ್ರಾನ್ಸ್ಫಾರ್ಮೇಷನ್ ಎಂಬುದಾಗಿ ಕರೀತಕ್ಕಂಥವರಾಗಿದ್ದಾರೆ. ಅಂದರೆ ನಮ್ಮನ್ನು ಹಳೆಯ ಸ್ವಭಾವದಿಂದ ಹೊಸ ಸ್ವಭಾವಕ್ಕೆ ಕರೆದುಕೊಂಡು ಬಂದು ಕ್ರಿಸ್ತನ ಗುಣಗಳನ್ನು ಈ ಲೋಕದಲ್ಲಿ ಪ್ರತಿಬಿಂಬಿಸುವುದಕ್ಕೋಸ್ಕರ ದೇವರು ಈ ಒಂದು ಸತ್ಯವೇದವನ್ನು ಕೊಟ್ಟಿದ್ದಾನೆ. ಅದರಲ್ಲೇ ನಾವು ನೋಡುವುದಾದರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 15:4 ಓದುವುದಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ, ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು, ನಾವು ಓದಿ ಸ್ಥಿರಚಿತ್ತವನ್ನು ಆಧರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆ ಉಳ್ಳವರಾಗುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು. ಇಲ್ಲಿ ಪೌಲನು ಯಾವ ಉದ್ದೇಶಕ್ಕೋಸ್ಕರ ಈ ಒಂದು ಪವಿತ್ರ ಗ್ರಂಥವನ್ನು ದೇವರು ಬರೆಸಿಟ್ಟಿದ್ದಾನೆ ಅಂದರೆ ಇಲ್ಲಿ ಹೇಳ್ತಕ್ಕಂಥದ್ದಾಗಿದೆ, ನಾವು ಅಲ್ಲಿ ತಿಳಿಸಿರ್ತಕ್ಕಂತಹ ಎಲ್ಲ ಉಪದೇಶಗಳನ್ನು ಓದಿ ಸ್ಥಿರಚಿತ್ತವನ್ನು ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆ ಉಳ್ಳವರಾಗುವಂತೆ. ಈ ಲೋಕದಲ್ಲಿ ನಾವು ಪಾಪಿಗಳಾಗಿದ್ದೇವೆ, ನಮ್ಮನ್ನು ಯಾರು ರಕ್ಷಿಸ್ತಕ್ಕಂಥವರಾಗಿದ್ದಾರೆ? ಕ್ರಿಸ್ತನು. ಆತನು ನಮ್ಮನ್ನು ಹೇಗೆ ರಕ್ಷಿಸ್ತಕ್ಕಂಥವನಾಗಿದ್ದಾನೆ ಅನ್ನುವಂತಹ ವಿಚಾರವನ್ನು ಈ ಸತ್ಯವೇದದಲ್ಲಿ ಅರ್ಥ ಮಾಡಿಕೊಂಡು ನಾವು ಆ ರಕ್ಷಣೆಯನ್ನು ಹೊಂದುವುದಕ್ಕೋಸ್ಕರ ದೇವರು ಈ ಸತ್ಯವೇದವನ್ನು ಬರೆಸಿಟ್ಟಿದ್ದಾನೆ ಎಂಬುದಾಗಿ ಪೌಲನು ತಿಳಿಸ್ತಕ್ಕಂಥವನಾಗಿದ್ದಾನೆ. ಇನ್ನೂ ಸಹ ಮುಖ್ಯವಾಗಿ ದೇವರು ಈ ಸತ್ಯವೇದವನ್ನು ನಮಗೆ ಯಾವ ಉದ್ದೇಶಕ್ಕೋಸ್ಕರ ನೀಡಿದ್ದಾನೆಂಬುದಾಗಿ ನಾವು ಇನ್ನೂ ಸಹ ಆಳವಾಗಿ ಹೋಗಿ ನೋಡುವುದಾದರೆ ದೇವರ ವಾಕ್ಯ 2 ತಿಮೋತಿ 3:16-17 ಓದುವುದಾದರೆ ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ ಎಂಬುದಾಗಿ ತಿಳಿಸ್ತಕ್ಕಂಥವನಾಗಿದ್ದಾನೆ. 4 ಮುಖ್ಯವಾದಂತಹ ಕಾರ್ಯಗಳನ್ನು ಈ ಒಂದು ಸತ್ಯವೇದ ಮಾಡತಕ್ಕಂಥದ್ದಾಗಿದೆ. ಏನೆಲ್ಲ ಎಂಬುದಾಗಿ ನಾವು ನೋಡಬೇಕಾದರೆ ಇದು ಉಪದೇಶಿಸ್ತಕ್ಕಂಥದ್ದಾಗಿದೆ. ನಾವು ಈ ಲೋಕದಲ್ಲಿ ಹೇಗೆ ನಡೆದುಕೊಳ್ಳಬೇಕು, ಯಾವ ರೀತಿಯಲ್ಲಿ ಆತ್ಮಿಕವಾಗಿ ಜೀವಿಸಬೇಕು, ನಾವು ಎಲ್ಲಿ ತಪ್ಪು ಮಾಡ್ತಕ್ಕಂಥವರಾಗಿದ್ದೇವೆ ಅನ್ನುವಂತಹ ಉಪದೇಶವನ್ನು ಇದೇನು ಮಾಡ್ತಕ್ಕಂಥದ್ದಾಗಿದೆ, ನಮಗೆ ನೀಡ್ತಕ್ಕಂಥದ್ದಾಗಿದೆ. ಮಾತ್ರವಲ್ಲದೆ ನಾವು ತಪ್ಪಾದಂಥ ಮಾರ್ಗದಲ್ಲಿ ಹೋಗುವಾಗ ಈ ಒಂದು ಸತ್ಯವೇದ ನಮ್ಮನ್ನು ಎಚ್ಚರಿಸ್ತಕ್ಕಂಥದ್ದಾಗಿದೆ, ಖಂಡಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಬೇರೆ ಯಾವ ಧರ್ಮದ ಗ್ರಂಥವೂ ಸಹ ಮನುಷ್ಯನನ್ನು ಖಂಡಿಸುವುದಿಲ್ಲ. ಅವೆಲ್ಲವೂ ಸಹ ಮನುಷ್ಯ ಹೀಗೆ ಜೀವಿಸಬೇಕು, ಹಾಗೆ ಜೀವಿಸಬೇಕು, ಇವರು ಈ ರೀತಿ ಕಾರ್ಯಗಳನ್ನು ಮಾಡಿದ್ದಾರೆ, ಆ ರೀತಿ ಕಾರ್ಯಗಳನ್ನು ಮಾಡಿದ್ದಾರೆ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಆದರೆ ಕ್ರೈಸ್ತ ಧರ್ಮದ ಆ ಒಂದು ಗ್ರಂಥ ಸತ್ಯವೇದ ಪ್ರತಿಯೊಬ್ಬ ಮನುಷ್ಯನನ್ನು ಸಹ ತಿದ್ದಿ ನಡೆಸ್ತಕ್ಕಂಥದ್ದಾಗಿದೆ, ಖಂಡಿಸ್ತಕ್ಕಂಥದ್ದಾಗಿದೆ. ಯಾವ ತಪ್ಪನ್ನು ನಾನು ಮಾಡಿದ್ದೇನೆ, ಅದು ತಪ್ಪೋ ಇಲ್ಲವೋ ಎನ್ನುವುದನ್ನು ಎತ್ತಿ ತೋರಿಸ್ತಕ್ಕಂಥದ್ದಾಗಿದೆ. ಅಂದರೆ ಸತ್ಯವೇದ ನಮಗೆ ಒಳ್ಳೆಯದರ ಕೆಟ್ಟದರ ಅರಿವನ್ನು ಉಂಟು ಮಾಡತಕ್ಕಂಥದ್ದಾಗಿದೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಯಾವುದು ನಮ್ಮನ್ನು ನಿತ್ಯ ಜೀವಕ್ಕೆ ನಡೆಸ್ತಕ್ಕಂಥದ್ದಾಗಿದೆ, ಯಾವುದು ನಮ್ಮನ್ನು ನಿತ್ಯ ನಾಶನಕ್ಕೆ ನಡೆಸ್ತಕ್ಕಂಥದ್ದಾಗಿದೆ ಅನ್ನುವಂತಹ ವಿಭಾಗಿಸುವಂತಹ ಒಂದು ಪುಸ್ತಕ ಇದಾಗಿದೆ. ಮಾತ್ರವಲ್ಲದೆ ಇದು ತಿದ್ದುಪಾಟಿಗೂ ಕೇವಲ ಖಂಡಿಸೋದಿಲ್ಲ, ಖಂಡಿಸುವುದರ ಜೊತೆಗೆ ನಾವು ಹೇಗೆ ನಡ್ಕೊಳ್ಬೇಕು ನಮ್ಮನ್ನು ತಿದ್ದಕ್ಕಂಥದ್ದಾಗಿದೆ. ಇಲ್ಲ, ನಾನು ಈ ಒಂದು ತಪ್ಪನ್ನು ಮಾಡ್ತಿದ್ದೆ, ಈ ತಪ್ಪನ್ನು ಬಿಟ್ಟು ನಾನು ಸರಿಯಾದ ಮಾರ್ಗದಲ್ಲಿ ಹೋಗಬೇಕು, ಅದಕ್ಕೆ ನಾನು ಏನು ಮಾಡಬೇಕು ಅನ್ನುವಂತಹ ತಿದ್ದುಪಾಟಿಗೂ ಈ ಒಂದು ಸತ್ಯವೇದ ಉಪಯುಕ್ತವಾಗಿದೆ. ಮಾತ್ರವಲ್ಲದೆ ನೀತಿ ಶಿಕ್ಷೆಗೂ ಬಹಳ ಮುಖ್ಯವಾಗಿ. ಪ್ರಿಯ ಕೇಳುಗರೆ, ನಾವು ತಪ್ಪು ಮಾಡಿದಾಗ ನಮ್ಮ ತಂದೆ ತಾಯಿಗಳು ಪ್ರೀತಿಯಿಂದ ನಮ್ಮನ್ನು ಹೇಗೆ ದಂಡಿಸ್ತಕ್ಕಂಥವರಾಗಿದ್ದಾರೆ, ನನ್ನ ಮಗನು ಈ ತಪ್ಪಾದ ಮಾರ್ಗದಲ್ಲಿ ಹೋಗಬಾರದು ಅಂತ ಹೇಳಿ ಯಾವ ರೀತಿಯಲ್ಲಿ ಅವರು ನಮ್ಮನ್ನು ಸರಿಯಾದ ಮಾರ್ಗಕ್ಕೆ ತರುವುದಕ್ಕೋಸ್ಕರ ಶಿಕ್ಷೆಯನ್ನು ನೀಡ್ತಕ್ಕಂಥವರಾಗಿದ್ದಾರೋ, ಹಾಗೆ ದೇವರೂ ಸಹ ತನ್ನ ಮಕ್ಕಳು ತಪ್ಪಿ ಹೋಗಬಾರದು, ತನ್ನ ಮಕ್ಕಳು ಪಾಪದಲ್ಲಿ ಬಿದ್ದು ನಿತ್ಯನಾಶನಕ್ಕೆ ಹೋಗಬಾರದು ಎಂಬುದಕ್ಕೋಸ್ಕರ ನಮಗೆ ಸತ್ಯವೇದ ಮೂಲಕವಾಗಿ ಉಪದೇಶವನ್ನು ನೀಡಿ ಖಂಡಿಸಿ ನಮ್ಮನ್ನು ತಿದ್ದಿ ದೇವರು ನೀತಿ ಶಿಕ್ಷೆಯ ಮೂಲಕವಾಗಿ ನಮ್ಮನ್ನು ನಡೆಸ್ತಕ್ಕಂಥವನಾಗಿದ್ದಾನೆ. ಎಲ್ಲಿಗೆ ನಡೆಸ್ತಕ್ಕಂಥವನಾಗಿದ್ದಾನೆ, ಯಾಕೆ ದೇವರು ನಮಗೆ ಉಪದೇಶ ಮಾಡಬೇಕು, ಯಾಕೆ ದೇವರು ನಮ್ಮನ್ನು ಖಂಡಿಸಬೇಕು, ಯಾಕೆ ದೇವರು ನಮ್ಮನ್ನು ತಿದ್ದಿ ನೀತಿ ಶಿಕ್ಷೆಯನ್ನು ಮಾಡಬೇಕೆಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. 2 ತಿಮೋತಿ 3:17 ಓದುವುದಾದರೆ, ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರಕ್ಕೆ ಸನ್ನದ್ಧನಾಗುವುದಕ್ಕಾಗಿ. ಯಾತಕ್ಕೋಸ್ಕರ ಪ್ರಿಯ ಕೇಳುಗರೆ, ಇಲ್ಲಿ ಹೇಳ್ತಕ್ಕಂಥದ್ದಾಗಿದೆ, ಮನುಷ್ಯನು ಪ್ರವೀಣನಾಗಿ ಎಲ್ಲ ರೀತಿಯ ಜ್ಞಾನವನ್ನು ಹೊಂದಿಕೊಂಡು ಸಕಲ ಸತ್ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ, ಈ ಲೋಕದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರವೇ ದೇವರು ಈ ಲೋಕದಲ್ಲಿ ನಮಗೆ ಈ ಪುಸ್ತಕವನ್ನು ನೀಡಿದ್ದಾನೆ. ಇಂಗ್ಲೀಷಲ್ಲಿ ಬಹಳ ಸುಂದರವಾಗಿ ತಿಳಿಸ್ತಕ್ಕಂಥದ್ದಾಗಿದೆ, ಥರೋಲಿ ಫರ್ನಿಸ್ಡ್ ಅಂತ ಹೇಳ್ತಕ್ಕಂಥದ್ದಾಗಿದೆ. ಸಂಪೂರ್ಣವಾಗಿ ನಮ್ಮನ್ನು ಪುಟಕ್ಕಾಕಿದ ಚಿನ್ನದ ರೀತಿಯಲ್ಲಿ ಇದೇನು ಮಾಡ್ತಕ್ಕಂಥದ್ದಾಗಿದೆ, ನಮ್ಮನ್ನು ಪ್ರವೀಣನಾಗಿ ಮಾಡ್ತಕ್ಕಂಥದ್ದಾಗಿದೆ, ಶುದ್ಧೀಕರಿಸ್ತಕ್ಕಂಥದ್ದಾಗಿದೆ. ನಮ್ಮಲ್ಲಿರ್ತಕ್ಕಂಥ ತಪ್ಪಿನಿಂದ ಹೊರಬಂದು ನೀತಿವಂತರಾಗಿ ಜೀವಿಸಲು ಈ ಪುಸ್ತಕ ನಮಗೆ ಸಹಾಯ ಮಾಡ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಆದ್ದರಿಂದರೇ ದೇವರ ವಾಕ್ಯದಲ್ಲಿ ಕೀರ್ತನೆ 119:105 ಓದುವುದಾದರೆ, ಇದು ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ನನ್ನ ದಾರಿಗೆ ಬೆಳಕು ಆಗಿದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ಇದು ಕತ್ತಲೆಯ ಲೋಕ, ಪಾಪದಿಂದ ಕೂಡಿರತಕ್ಕಂತಹ ಈ ಒಂದು ಲೋಕ. ಈ ಲೋಕದಲ್ಲಿ ನಾವು ನಡೆಯುವಾಗ ನಾವು ಯಾವ ರೀತಿಯಲ್ಲಿ ಜೀವಿಸಬೇಕು ಅನ್ನುವಂಥದ್ದನ್ನು ಇದು ತಿಳಿಸ್ತಕ್ಕಂಥದ್ದಾಗಿದೆ. ಯಾಕೆಂದರೆ ಇದು ಕತ್ತಲೆಯ ಲೋಕದಲ್ಲಿ, ಪಾಪ ತುಂಬಿರತಕ್ಕಂಥ ಲೋಕದಲ್ಲಿ ಈ ಸತ್ಯದ ಬೆಳಕು ಬಹಳ ಮುಖ್ಯ. ಹಾಗಾಗಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹ ದೇವರ ವಾಕ್ಯ ನಮಗೆ ದೀಪವು ಬೆಳಕು ಹಾಗೆ ನೀತಿ ಮಾರ್ಗದಲ್ಲಿ ನಡೆಯಲು ನಮಗೆ ಸಹಾಯ ಮಾಡತಕ್ಕಂಥದ್ದಾಗಿದೆ. ಹಾಗಾದರೆ ಈ ಒಂದು ವಾಕ್ಯಗಳಲ್ಲಿ ಹಳೆಯ ಒಡಂಬಡಿಕೆಯ ಮತ್ತು ಹೊಸ ಒಡಂಬಡಿಕೆಯ ವಿಚಾರವಾಗಿ ಈ ಸತ್ಯವೇದದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಯೇಸು ಸ್ವಾಮಿ ಯಾವ ರೀತಿಯಲ್ಲಿ ಈ ಪುಸ್ತಕವನ್ನು ವಿಭಾಗಿಸುವಂತವನಾಗಿದ್ದಾನೆ ಎಂಬುದಾಗಿ ನಾವು ನೋಡಬೇಕಾದರೆ ಲೂಕನು ಬರೆದ ಸುವಾರ್ತೆ 24:44 ವಚನವನ್ನು ಓದುವುದಾದರೆ, ನಾನು ಇನ್ನು ನಿಮ್ಮ ಸಂಗಡ ಇದ್ದಾಗ ಇದನ್ನೆಲ್ಲ ನಿಮಗೆ ತಿಳಿಸಲಿಲ್ಲವೇ? ನನ್ನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥದಲ್ಲಿಯೂ ಕೀರ್ತನೆಯಲ್ಲಿಯೂ ಬರೆದಿರುವುದಲ್ಲವೇ? ಹೇಳಿದ ಹಾಗೆ ಅವುಗಳು ನೆರವೇರಲಿಲ್ಲವೇ ಎಂಬುದಾಗಿ ಯೇಸು ಸ್ವಾಮಿ ತಿಳಿಸ್ತಕ್ಕಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಯೇಸು ಸ್ವಾಮಿ ಇಡೀ ಸತ್ಯವೇದವನ್ನು ಮೂರು ರೀತಿಯಲ್ಲಿ ತಿಳಿಸ್ತಕ್ಕಂಥವನಾಗಿದ್ದಾನೆ. ಮಾತ್ರವಲ್ಲದೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಂಥ ಸಂದರ್ಭದಲ್ಲಿ ಹೊಸ ಒಡಂಬಡಿಕೆಯ ಪುಸ್ತಕಗಳು ಇರಲಿಲ್ಲ. ಹಾಗಾಗಿ ಹಳೆಯ ಒಡಂಬಡಿಕೆ ಭಾಗವನ್ನು ಆತನು ಮೂರು ಭಾಗಗಳಾಗಿ ವಿಂಗಡಿಸುವಂತವನಾಗಿದ್ದಾನೆ. ಒಂದು ಮೋಶೆಯ ಗ್ರಂಥ, ಮೋಶೆಯಿಂದ ಬರೆಯಲ್ಪಟ್ಟಂತಹ ಮೊದಲ 5 ಪುಸ್ತಕಗಳು. ನಂತರ ಪ್ರವಾದಿಗಳ ಗ್ರಂಥದಲ್ಲಿ ಎಂಬುದಾಗಿ ದೊಡ್ಡ ಪ್ರವಾದಿಗಳು, ಚಿಕ್ಕ ಪ್ರವಾದಿಗಳು, ಹೀಗೆ ಎಲ್ಲವನ್ನ ಆತನು ಪ್ರವಾದಿಗಳ ಎಂಬುದಾಗಿ ತಿಳಿಸ್ತಕ್ಕಂಥನಾಗಿದ್ದಾನೆ. ಇನ್ನು ಕೀರ್ತನೆ, ಕೀರ್ತನೆ ಅನ್ನಬೇಕಾದರೆ ಯೋಬನ ಪುಸ್ತಕದಿಂದ ಹಿಡಿದು ಪ್ರಲಾಪಗಳು ಎಲ್ಲ ಪುಸ್ತಕಗಳು ಸಹ ನಮಗೆ ಕೀರ್ತನೆ ಪುಸ್ತಕದ ಒಳಗಡೆ ಬರತಕ್ಕಂಥದ್ದಾಗಿದೆ. ಹಾಗಾಗಿ ಇಡೀ ಸತ್ಯವೇದವನ್ನು ದೇವರು ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಂಥ ಸಂದರ್ಭದಲ್ಲಿ ಮೂರು ಭಾಗಗಳಾಗಿ ವಿಂಗಡಿಸುವಂತವನಾಗಿದ್ದಾನೆ. ಅದಕ್ಕೋಸ್ಕರವೇ ಯೇಸು ಸ್ವಾಮಿ ಲೂಕನು ಬರೆದ ಸುವಾರ್ತೆ 24:27 ವಚನವನ್ನು ಓದಬೇಕಾದರೆ, ಮೋಶೆಯ ಮತ್ತು ಎಲ್ಲ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ನನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಇಡೀ ಸತ್ಯವೇದ ಯಾರ ಬಗ್ಗೆ ಮಾತನಾಡ್ತಕ್ಕಂಥದ್ದಾಗಿದೆ ಅಂದರೆ ಇಡೀ ಸತ್ಯವೇದದಲ್ಲಿ ಕ್ರಿಸ್ತನ ಬಗ್ಗೆ ಮಾತನಾಡ್ತಕ್ಕಂಥದ್ದಾಗಿದೆ. ಹಾಗಾಗಿ ಹೊಸ ಒಡಂಬಡಿಕೆಯಲ್ಲಿ ಮಾತ್ರವಲ್ಲದೆ ಯೇಸು ಸ್ವಾಮಿ ಹಾದಿಯಿಂದಲೂ ದೇವರ ಜೊತೆಯಲ್ಲಿದ್ದನು. ಆತನು ದೇವರ ಮಗನಾಗಿದ್ದನು. ಆತನಿಂದಲೇ ಎಲ್ಲವೂ ಸಹ ಸೃಷ್ಟಿಯಾಯಿತು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಾಗೆ ಇಡೀ ಸತ್ಯವೇದ ಕ್ರಿಸ್ತನ ಬಗ್ಗೆ ಮಾತನಾಡ್ತಕ್ಕಂಥದ್ದಾಗಿದೆ. ಮಾತ್ರವಲ್ಲದೆ ಯಾರೆಲ್ಲ ಇದನ್ನು ಅರಿತುಕೊಂಡು ಓದ್ತಕ್ಕಂಥವರಾಗಿದ್ದಾರೋ ಅವರನ್ನು ಇದು ಪರಿಶುದ್ಧಗೊಳಿಸ್ತಕ್ಕಂಥದ್ದಾಗಿದೆ. ನಾವು ಈಗಾಗಲೇ ನೋಡಿದಾಗೆ ಇದು ಬೆಳಕಾಗಿ ನಮಗೆ ಮಾರ್ಗದರ್ಶನವನ್ನು ನೀಡತಕ್ಕಂಥದ್ದಾಗಿದೆ. ನಾವು ಸಂಪೂರ್ಣರಾಗಿ ಪ್ರವೀಣರಾಗಿ ಸಕಲ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಸನ್ನದ್ಧರಾಗಲು ಸಹಾಯ ಮಾಡತಕ್ಕಂಥದ್ದಾಗಿದೆ. ಮಾತ್ರವಲ್ಲದೆ ಯೋಹಾನನು ಬರೆದ ಸುವಾರ್ತೆ 17:17 ವಚನವನ್ನು ಓದಬೇಕಾದರೆ ಇಲ್ಲಿ ದೇವರ ವಾಕ್ಯ ಬಹಳ ಸುಂದರವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಇದು ವಾಕ್ಯ ನಮ್ಮನ್ನು ಪ್ರತಿಷ್ಠೆ ಮಾಡಿ ನಮ್ಮನ್ನು ಪರಿಶುದ್ಧೀಕರಿಸತಕ್ಕಂಥದ್ದಾಗಿದೆ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಹೀಗಾಗಿ ಈ ಒಂದು ವಾಕ್ಯ ಎಲ್ಲಿವರೆಗೆ ಇರತಕ್ಕಂಥದ್ದಾಗಿದೆ? ಹಾದಿಯಿಂದಲೂ ಈ ವಾಕ್ಯ ಇತ್ತು. ಇದು ಎಲ್ಲಿವರೆಗೆ ಇರತಕ್ಕಂಥದ್ದಾಗಿದೆ ಅಂದರೆ ಯೆಶಾಯನ ಪ್ರವಾದಿ ಈ ರೀತಿಯಾಗಿ ತಿಳಿಸ್ತಕ್ಕಂಥನಾಗಿದ್ದಾನೆ. ಆತನ ಒಂದು ಗ್ರಂಥವನ್ನು ಓದಬೇಕಾದರೆ ಯೆಶಾಯನ ಪ್ರವಾದನ ಗ್ರಂಥ 40:8 ವಚನದಲ್ಲಿ ಹುಲ್ಲು ಒಣಗಿ ಹೋಗುವುದು, ಹೂವು ಬಾಡಿ ಹೋಗುವುದು, ನಮ್ಮ ದೇವರ ಮಾತು ಸದಾಕಾಲವೂ ಇರುವುದು ಎಂಬುದಾಗಿ ತಿಳಿಸ್ತಕ್ಕಂಥನಾಗಿದ್ದಾನೆ. ಇನ್ನು ಯೇಸು ಸ್ವಾಮಿ ಮತ್ತಾಯನು ಬರೆದ ಸುವಾರ್ತೆ 5:8 ವಚನದಲ್ಲಿ ನಿಮಗೆ ಸತ್ಯವಾಗಿ ಹೇಳ್ತಕ್ಕಂಥವನಾಗಿದ್ದಾನೆ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರುವ ಹೊರತು ಅದರೊಳಗಿಂದ ಒಂದು ಸೊನ್ನೆ ಆದರೂ ಒಂದು ಗುಡಿಸಾದರೂ ಅಳಿದು ಹೋಗುವುದಿಲ್ಲ ಎಂಬುದಾಗಿ ತಿಳಿಸ್ತಕ್ಕಂಥನಾಗಿದ್ದಾನೆ. ಇನ್ನು ಯೇಸು ಸ್ವಾಮಿ ಕೊನೆ ಕಾಲದ ಘಟನೆಗಳ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲೂ ಸಹ ಮತ್ತಾಯನು ಬರೆದ ಸುವಾರ್ತೆ 24:25 ವಚನವನ್ನು ಓದಬೇಕಾದರೆ ಭೂಮಿ ಆಕಾಶಗಳು ಅಳಿದು ಹೋಗುವು ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ ಎಂಬುದಾಗಿ ತಿಳಿಸ್ತಕ್ಕಂಥವನಾಗಿದ್ದಾನೆ. ಆದ್ದರಿಂದ ಪ್ರಿಯ ಕೇಳುಗರೆ, ಎಲ್ಲ ಗ್ರಂಥಗಳಿಗಿಂತಲೂ ಶ್ರೇಷ್ಠವಾದಂಥ ಗ್ರಂಥ ಅದು ಕ್ರೈಸ್ತರ ಪರಿಶುದ್ಧವಾದಂತಹ ಸತ್ಯವೇದ. ಇಂತಹ ಸತ್ಯವೇದವನ್ನು ನಾವು ಓದಿ ಈ ಲೋಕದಿಂದ ಪರಲೋಕಕ್ಕೆ ನಿತ್ಯ ಜೀವಕ್ಕೆ ಹೋಗಲು ನಾವು ಏನು ಮಾಡಬೇಕೆಂಬುದಾಗಿ ಈ ಗ್ರಂಥದ ಮೂಲಕ ಓದಿ ಅರ್ಥ ಮಾಡಿಕೊಂಡು ಪರಲೋಕ ರಾಜ್ಯಕ್ಕೆ ನಾವು ಸಿದ್ಧರಾಗಿ ಮತ್ತೊಬ್ಬರನ್ನು ಸಿದ್ಧ ಮಾಡೋಣ. ದೇವರು ನಿಮ್ಮನ್ನು ಪ್ರೀತಿಸ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ಈ ವಾಕ್ಯಗಳ ಮೂಲಕವಾಗಿ ಆತನ ಪ್ರೀತಿಯನ್ನು ಹರಿತುಕೊಂಡು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ನಿನ್ನ ಅದ್ಭುತವಾದಂತಹ ಈ ವಾಕ್ಯಗಳಿಗೋಸ್ಕರ ಸ್ತೋತ್ರ ಸ್ವಾಮಿ. ದೇವ, ನೀನು ಪರಿಶುದ್ಧಾತ್ಮನ ಮೂಲಕವಾಗಿ ನಮಗೆ ಈ ವಾಕ್ಯಗಳನ್ನು ಕೊಟ್ಟಿದ್ದೀಯ ಸ್ವಾಮಿ. ಇದನ್ನು ಓದುವಾಗ ನಮ್ಮ ಜೀವಿತವನ್ನು ನೀನು ಬದಲಾಯಿಸು ಸ್ವಾಮಿ. ಕೇಳುವಂತಹ ಮಕ್ಕಳ ಹೃದಯದಲ್ಲಿ ನೀನು ಆತ್ಮನ ಮೂಲಕವಾಗಿ ಪ್ರೇರಣೆಯನ್ನು ಉಂಟು ಮಾಡು ಸ್ವಾಮಿ. ದೇವರ ವಾಕ್ಯವನ್ನು ಓದಬೇಕು. ಇದು ಪರಿಶುದ್ಧಾತ್ಮರಿಂದ ಬರೆಸಲ್ಪಟ್ಟಂತಹ ಸತ್ಯವಾಕ್ಯವಾಗಿದೆ ಎಂಬುದಾಗಿ ಅದರಲ್ಲಿರತಕ್ಕಂತಹ ಸತ್ಯವನ್ನು ಅರ್ತುಕೊಂಡು ನಿನ್ನ ಮಕ್ಕಳು ಬದಲಾಯಿಸಿಕೊಂಡು ತಮ್ಮನ್ನು ಸಕಲ ಸತ್ಕಾರ್ಯಗಳನ್ನು ಮಾಡಲು ಸನ್ನದ್ಧರಾಗಿ ಪರಲೋಕ ರಾಜ್ಯದ ಮಹಿಮೆಗಾಗಿ ಜೀವಿಸಲು ಸಹಾಯ ಮಾಡು, ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು adventistmediacenter.org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು
ನಿಮ್ಮನ್ನು ಆಶೀರ್ವದಿಸಲಿ.
ಕರ್ತನು ತಾನೇ ಪ್ರಧಾನ ದೂತರೊಂದಿಗೆ ಇಳಿದು ಬರ್ತಾನಣ್ಣ. ಕರ್ತನು ತಾನೇ ಪ್ರಧಾನ ದೂತರೊಂದಿಗೆ ಇಳಿದು ಬರ್ತಾನಣ್ಣ. ಜೀವಬಾಧ್ಯರ ಪಟ್ಟಿಯಂತೆ ಪ್ರತಿಫಲವ ನೀಡ್ತಾನಣ್ಣ. ಜೀವಬಾಧ್ಯರ ಪಟ್ಟಿಯಂತೆ ಪ್ರತಿಫಲವ ನಿಂಗೆ ನೀಡ್ತಾನಣ್ಣ. ದೇವರ ನಂಬಿ ಪಡೆದುಕೋ ಫಲವನ್ನ, ಆ ದೇವರ ನಂಬಿ ಪಡೆದುಕೋ ಫಲವನ್ನ. ಬರ್ತಾನಣ್ಣ ನನ್ನೇಸು ದೂತ ಸೈನ್ಯದೊಡನೆ, ಮಾಡ್ತಾನಣ್ಣ ನನ್ನೇಸು ನೂತನ ರಾಜ್ಯವನು. 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 ಹೊಸನ್ನ ಹೊಸನ್ನ